ಏನ್ ಮಾಡಿದ್ರೆ ಮುಟ್ಟೋದು? ಕೊನೆಗೆ ಭೂಗತ ಮಾಡಿ ಮೇಲೆ ನಾಗಪ್ರತಿಷ್ಠೆ ಮಾಡಿದ್ರೆ ಹೊರತು ತಮ್ಮ ಮುಟ್ಟೋದಿಲ್ಲ. ಯಾವಂತದ ತ್ಯಾಗ ಇದು ಯೋಚನೆ ಮಾಡಬೇಕು. ಚಂದ್ರ ಊಟಕ್ಕೆ ಕೂತ ಏನು ಸ್ವೀಟ್ ಬೇಡ ಅಂತ ಹೇಳ್ತಾರೆ, ಬಾಡೆ ತ್ಯಾಗ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ ಡಾಕ್ಟರ್ ಹೇಳಿದ್ದಾರೆ ತಿನ್ನಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ತ್ಯಾಗನೇ ಇದು. ಎಂತ ತ್ಯಾಗ ಇದು? ಈ ತ್ಯಾಗದ ಹಿನ್ನೆಲೆಯಲ್ಲಿ ತಿಳುವಳಿಕೆ ತನಗೆ ಆಗೋದಿಲ್ಲ ಅಂತಕ್ಕಂಥ ಎಚ್ಚರ ಇದೆ. ಅದಲ್ಲ, ಆಗುತ್ತೆ, ಏನು ಸಮಸ್ಯೆನೇ ಇಲ್ಲ, ನನಗೆ ಬೇಡ, ಮುಂದೇನು ದೊಡ್ಡ ಕಾರ್ಯಕ್ರಮ ಇದೆ, ಅದು ತೊಂದರೆ ಆಗಬಾರ್ದು. ನೋಡಿ, ಏನು ಅನಾರೋಗ್ಯದ ಪ್ರಶ್ನೆ ಇಲ್ಲ, ಆದರೆ ಅದು ಅವಶ್ಯಕತೆಯ ಪ್ರಶ್ನೆ, ನನಗೆ ಬೇಕಿತ್ತು. ಅದಕ್ಕೆ ಭಾವ ವೈರಾಗ್ಯ ಅಂತ ಕರೀತಾರೆ. ಮೊದಲೆಲ್ಲ ಅಭಾವ ವೈರಾಗ್ಯ ಅಂತಾರು ತ್ಯಾಗ ಮಾಡಿ, ಅದನ್ನು ವಿಜಯದಾಸರು ಹೇಳ್ತಾರೆ. ವಿಜಯರಾಯರು ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಸಾದರದಿ ಗುರುಕರುಣ ತಾಪಡೆದ ಬಳಿಕ ಅನ್ನೋ ದೇವರ ನಾಮದಲ್ಲಿ ಬಹಳ ಅಪೂರ್ವವಾದ ದೃಷ್ಟಾಂತವನ್ನು ಕೊಟ್ಟು ಹೇಳುತ್ತಾರೆ. ನಿಮಗೆ ತ್ಯಾಗ ಮಾಡಿ ಬರೋದಿಲ್ಲ, ಕೈಯಂತೂ ಬರೋದಿಲ್ಲ ಕೊಡ್ಲಿಕ್ಕೆ, ಏನಿದ್ರೂ ನಮಗಿರಲಿ ಅನ್ನೋ ಭಾವನೆ ಬರ್ತದೆ. ಹೋಗ್ಲಿ ಬಿಡಿ, ಕೈ ಇಟ್ಟು ಕೊಟ್ಕೊಳ್ಳೋಕೆ ಹೋಗಬೇಡಿ, ನಿಮ್ಗೆ ಕೈ ಮೀರಿ ಹೋಗುತ್ತಲ್ಲ ಅಂದ್ರೆ ಕೃಷ್ಣಾರ್ಪಣೆ. ನಿಮ್ಗೆ ಕೊನೆ ಪಕ್ಷ ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಎಷ್ಟು ಚೆನ್ನಾಗಿರೋ ಮಾತು! ಅಂಗಡಿಗೆ ಹೋಗಿರ್ತಾನೆ ಪಾಪ, ಹಿಟ್ಟು ಬೀಸ್ಕೊಂಡ್ಬರ್ತಿರ್ತಾರೆ, ಜೋರ ಗಾಳಿ ಬರುತ್ತೆ, ಹಿಟ್ಟು ಆರೋಗ್ಯ ಬಿಡುತ್ತ ಕಡೆ, ದೇವರಲ್ಲಿ ವಾಪಸ್ ತೊಗೊಳಕ್ ಬರೋದಿಲ್ಲ. ಅದರ ಅನ್ನಾರು ಕೃಷ್ಣಾರ್ಪಣ ನೋಡು, ಕೊನೆ ಪಕ್ಷ ಹೋಗ್ಲಿ ಬಿಡೋದು, ಕೈ ಮೀರಿ ಹೋಯ್ತಲ್ಲ, ಟೋಟಲಿ ಹೆಲ್ಪ್ಲೆಸ್ ನಿನಗೆ. ಅದನ್ನಾದ್ರೂ ಕೃಷ್ಣಾರ್ಪಣ ಅನ್ನು ಒಂದು ಸ್ಟೇಜ್ ಅರ್ಪಣ ಮಾಡಿದಾಗಾಯ್ತಲ್ಲ, ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ, ಹೌದಲ್ಲ ಬೇಡ. ಮೈ ಮರೆತು ಮಲಗಬಹುದೇ ಮಹಿತಗೆ ನಮಸ್ಕಾರ, ಮಲಕೋತೀಯಲ್ಲಪ್ಪ ದೇವ್ರ ನಮಸ್ಕಾರ ತಿಳ್ಕೊಬೇಡ್ಕೋಬೇಡ, ಅದಾದ್ರೂ ಆಯ್ತಲ್ಲ, ಮಲಗಿದ್ದು ಆಯ್ತು, ನಮಸ್ಕಾರ ಮಾಡಿದಾಗ ಆಯ್ತಲ್ಲ, ನಮಸ್ಕಾರನೇ ಮಾಡೋದು ಶ್ರೇಷ್ಠ, ಮಾಡ್ಲಿಕ್ಕಾಗ್ಲಿಲ್ಲ, ಮಲಗೋದ ನಮಸ್ಕಾರ ಅಂತ ತಿಳ್ಕೊ ಕೊನೆ ಪಕ್ಷ. ಇದು ಇಬ್ರು ಮಾಡ್ತಾರ ಅದೇ ದೊಡ್ಡ ಜ್ಞಾನಿ, ನಮಸ್ಕಾರ ಮಲಗೋದ ನಮಸ್ಕಾರ ಅಂತ ತಿಳ್ಕೊಂಡೇ ಮಲಗ್ತಾರೆ. ಇವನಿಗೆ ಏನ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನಾರು ತಿಳ್ಕೊಂತೀವಿ ಹೇಳಿದ್ರು. ಅದು ಎರಡು ಸ್ಟೇಜಲ್ಲೂ ಮಾಡ್ಲಿಕ್ಕೆ ಬರುತ್ತದೆ. ಜ್ಞಾನ ಪೂರ್ಣ ಇದ್ದವನು ಆ ರೀತಿ ಮಾಡ್ತಾನೆ, ಆಸಕ್ತ ಆರಂಭದ ಆಸಕ್ತನು ಹಾಗೆ ಮಾಡ್ತಾನೆ. ಆದ್ದರಿಂದ ಈ ಸರ್ವಕರ್ಮ ಫಲತ್ಯಾಗ ಅನ್ನೋದು ನಿನ್ನೆ ಬಂದಂತ ಅಶಕ್ತಿಯ ಸರ್ವಕರ್ಮ ಫಲತ್ಯಾಗ ಅಲ್ಲ, ಅತ್ಯಂತ ಸಶಕ್ತನಾದವನು ಮಾಡ್ತಕ್ಕಂಥ ಕರ್ಮಫಲತ್ಯಾಗ. ಆದ್ದರಿಂದ ಅದನ್ನು ಇದನ್ನು ತಗೊಳ್ಳಬೇಡಿ ಅಂತ ಆಚಾರ್ಯರು ಎಷ್ಟು ಅಪೂರ್ವವಾದ ರೀತಿಯಲ್ಲಿ ಬೆಳಕು ಚೆಲ್ತಾರೆ. ಅದಕ್ಕೆ ಮೊದಲೇ ಹೇಳಿದೆ, ಇಂಥ ಬೆಳಕನ್ನ ಚೆಲ್ಲಿದ ಭಾಷೆಗಳೇ ಇರಲಿಲ್ಲ, ವ್ಯಾಖ್ಯಾನ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅದಕ್ಕೊಂದು ವಿರೋಧದ ಹೆಸರೇ ಇಲ್ಲ ಅಂತ ಹೇಳಬೇಕು. ಇನ್ನೊಂದು ಅರ್ಥದೊಳಗೆ ಸರ್ವಕರ್ಮ ಫಲತ್ಯಾಗ ಆಯ್ತು ಶ್ರುತಿ ಹಿ, ಅದು ಸ್ತುತಿ, ಅದು ಸ್ತುತಿ ಅರ್ಥವಾದ, ಅದು ನಿಂದಾಸ್ತುತಿ ಪರಕೃತಿ ಪುರಾಕಲ್ಪ ಅರ್ಥವಿದ ನಾಲ್ಕು ಭಾಗ ಅದು ಆ ರೀತಿಯಲ್ಲೂ ಬಂದಿದೆ. ಎರಡನೇ ಅರ್ಥ ಅರ್ಥವಾದ ಬಂದಿರೋದು ಒಂದು, ಈ ವಿಶೇಷವಾದ ಅರ್ಥ ಇಟ್ಕೊಂಡು ಬಂದಿರೋದು ಒಂದು ಅಷ್ಟೇ ಹೊರತು ಅದು ಯಾಂತ್ರಿಕವಾದ ಸರ್ವಕರ್ಮ ಫಲ ತ್ಯಾಗದ ಹಂತ ಅಲ್ಲ, ಅತ್ಯುತ್ತಮವಾದ ಸರ್ವಕರ್ಮ ಫಲ ತ್ಯಾಗದ ಹಂತ ಅದು. ಅಂದ್ರೆ ತ್ಯಾಗನೇ ಯಾವ ಹಂತದ ತ್ಯಾಗ ನೋಡಬೇಕು. ಪಾಂಡವರು ತಮ್ಮ ಯಜ್ಞ ಎಲ್ಲ ಮುಗಿತಂತೆ, ಅಶ್ವಮೇಧ ಯಾಗವನ್ನು ಪೂರೈಸ್ತಾರೆ, ಕುರುಕ್ಷೇತ್ರ ಯುದ್ಧ ಆದಮೇಲೆ 15 ವರ್ಷಗಳ ಕಾಲದ ದೊಡ್ಡ ಯಾಗವನ್ನು ಮಾಡುತ್ತಾರೆ. ವಿಶ್ವದಾಖಲೆಯ ಅಶ್ವಮೇಧ ಯಾಗ ಪಾಂಡವರು ಮಾಡಿ, ರಾಮದೇವರು ಇಂದ್ರದೇವರು ಮತ್ತು ಬ್ರಹ್ಮದೇವರ ಹೊರತು ಯಾರು ಅಂತ ಯಾಗ ಮಾಡಿರಲಿಲ್ಲ ಅಂತ ಯಾಗವನ್ನು ಮಾಡುತ್ತಾರೆ. ಕೊನೆಗೆ ಕೃಷ್ಣಾರ್ಪಣ ಅನ್ನಬೇಕು. ಅವಾಗ ಎಂಥ ತ್ಯಾಗ ಮಾಡಿದರು ಅಂತ ಆಚಾರ್ಯ ಹೇಳ್ತಾರೆ, ಮಾಂಗಲ್ಯ ಮಾತ್ರಂ ದಯಿತಾ ಶರೀರಿ, ದ್ರೌಪದಿ ದೇವಿಯ ಕೊರಳಲ್ಲಿ ಮಾಂಗಲ್ಯ ಒಂದನ್ನು ಬಿಟ್ಟರೆ ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಎಂಥ ಫಲತ್ಯಾಗ ಲೆಕ್ಕ ಹಾಕ್ಬೇಕು. ಸರ್ವಸ್ವ ತ್ಯಾಗ ಆದವನು. ಇಂಥ ತ್ಯಾಗಗಳನ್ನೆಲ್ಲ ನೋಡಿದಾಗ ಈ ತ್ಯಾಗ ಎಲ್ಲರೂ ಮಾಡಲಿಕ್ಕೆ ಬರೋದಿಲ್ಲ, ತುಂಬ ವಿಶಿಷ್ಟವಾದ ಜ್ಞಾನ ಇದ್ದವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಹೇಳುತ್ತಾರೆ, ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾಚ್ಛಾಂತಿರ ಅನಂತರಂ. ಇಂಥ ತ್ಯಾಗವನ್ನು ಮಾಡಿದರೆ ಏನಾಗುತ್ತೆ? ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ, ಇಂಥ ತ್ಯಾಗವನ್ನು ಮಾಡಿದರೆ ಮೋಕ್ಷ ಅತ್ಯಂತ ಖಚಿತ. ಪುರಂದರದಾಸರಿಗೆ ಹಾಗೆ ಆಗಿತ್ತು, ಅಷ್ಟೆಲ್ಲ ತ್ಯಾಗ ಮಾಡಿದ್ದಕ್ಕೆ ವ್ಯಾಸರಾದರೆ ಸಿಕ್ಕರು. ಅದನ್ನೇ ಹೇಳಿದ್ರೆ ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು ಇನ್ನೇನು ಅಂತ ಹೇಳಿ. ಈ ತ್ಯಾಗದ ಸಿದ್ಧಿ ಭಾರಿ ದೊಡ್ಡ ತ್ಯಾಗವಾದ ಬಲಿ ಚಕ್ರವರ್ತಿ ತಂತ ತ್ಯಾಗವನ್ನು ಮಾಡಿದ, ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷರಾಗಿ ಸ್ವೀಕಾರ ಮಾಡಿದ ದಾನವನ್ನು. ಅಷ್ಟೇ ಅಲ್ಲ, ಇಂದ್ರ ಪದವಿಯನ್ನೇ ಕೊಡ್ತಾ ಇದ್ದಾನೆ ಆತನೇ. ಇದೆಲ್ಲ ನೋಡಿದರೆ ಗೊತ್ತಾಗೋದು, ತ್ಯಾಗಾ ಶಾಂತಿರ ಅನಂತರಂ. ಈ ಶಾಂತಿ ಅನ್ನೋದಕ್ಕೂ ಬರೀ ಮನಃಶಾಂತಿ ಅಲ್ಲ, ಶಾಶ್ವತ ಶಾಂತಿ. ಮನಃಶಾಂತಿ ತಾತ್ಕಾಲಿಕ ಆಗಿರಬಹುದು, ಮೋಕ್ಷದ ಶಾಂತಿ ಇದೆಯಲ್ಲ ಅದು ಶಾಶ್ವತವಾದ ಶಾಂತಿ. ತ್ಯಾಗಾತ್ ಶಾಂತಿ ಅನಂತರ, ತ್ಯಾಗದ ಅನಂತರ ಶಾಂತಿ ಲಭಿಸುತ್ತೆ ಎನ್ನುವ ತತ್ವವನ್ನ ಅಲ್ಲಿ ತಿಳಿಸಿದ್ದಾರೆ. ಈಗ ಅನೇಕ ಹಂತದಲ್ಲಿ ಆ ಶ್ಲೋಕಕ್ಕೆ ವಿಶೇಷವಾದ ಅರ್ಥವು, ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. ಈ ನಮಗೆ ಅರ್ಥ ಆಗುತ್ತೆ. ನಮಗೆಲ್ಲರಿಗೂ ಶಾಂತಿ ಅಂತೂ ಬೇಕೀಗ, ಶಾಂತಿ ಬೇಕು ಅನ್ನೋದ್ರ ಬಗ್ಗೆ ವಿವಾದನೇ ಇಲ್ಲ. ಏನ್ ಮಾಡಿದ್ರೆ ಶಾಂತಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಕುಡಿದ್ರೆ ಬರುತ್ತೆ, ಡ್ರಗ್ಸ್ ತಗೊಂಡ್ರೆ ಬರುತ್ತೆ, ಇದು ಶಾಂತಿ ಕಾಲ ತಿಳಿದ್ರುಂಟು ಅಷ್ಟೇ. ಇನ್ನೊಬ್ಬರ ಮನೆ ಹಾಗೆ ಮಾಡಿದ್ರೆ ಶಾಂತಿ ಬರುತ್ತೆ, ಇದು ಶಾಂತಿಯ ದಾರಿ ಅಲ್ಲ. ಶಾಂತಿ ಬೇಕು ಅಂತಿದ್ರೆ ಈ ದಾರಿಯಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಸರ್ವಕರ್ಮ ಫಲತ್ಯಾಗ, ಅದರ ಹಿಂದೆ ಧ್ಯಾನ, ಅದರ ಹಿಂದೆ ಜ್ಞಾನ, ಅದರ ಹಿಂದೆ ಅಭ್ಯಾಸ. ಈ ಹಂತವನ್ನು ದಾಟತೆ ಹೋದ್ರೆ ಅದು ಶಾಂತಿ ಅಲ್ಲ, ಕುಡಿದ ಬರೋದು ಶಾಂತಿ ಅಲ್ಲ, ಅದು ಅಶಾಂತಿ ಇನ್ನೊಂದು ಮುಖ ಅಷ್ಟೇ. ಆದ್ರಿಂದ ಅವನು ಸುಖವಾಗಿ ಎದ್ಬೇಕು, ಇನ್ನೂ ಡಿಸ್ಟರ್ಬ್ ಆಗ್ತಾನ, ಇನ್ನು ಮೊದಲಿಗಿಂತ ಹೆಚ್ಚು ವೇದನೆ ಒಳಗಾಗ್ತಾನೆ. ಇಲ್ಲವೋ ಯಾರು ಕುಡ್ಕೊಂಡೇ ಇರಲಿ ಅಂತ ಹೇಳ್ಬಹುದಾಗಿತ್ತು, ಸಾಧ್ಯನೇ ಇಲ್ಲ. ಅದು ದೇಹನೂ ಕೆಡಿಸ್ಕೊತಾನೆ, ಆರೋಗ್ಯ ಕೆಡಿಸ್ಕೊಡ್ತಾನೆ, ಉಳಿದವರ ಮನಃಶಾಂತಿಯನ್ನು ಹಾಳು ಮಾಡ್ತಾನೆ. ತನ್ನ ಮನಃಶಾಂತಿ ಬರೋದಿಲ್ಲ ಅಲ್ಲ, ಉಳಿದವರ ಮನಃಶಾಂತಿಯನ್ನು ಹಾಳು ಮಾಡಿಬಿಡ್ತಾನೆ ಕೊನೆಗೆ. ಆದ್ದರಿಂದ ಅದು ಶಾಂತಿಯ ಪದ್ಧತಿ ಅಲ್ಲ. ಈ ಜ್ಞಾನ ಮಾರ್ಗದಿಂದ ಶಾಂತಿ ಪಡಿತಾರಲ್ಲ ಅದೇ ಶಾಂತಿ. ಈ ಜ್ಞಾನ ಅಂದ್ರೆ ಯಾವುದೋ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನವೇ ಜ್ಞಾನ. ಆ ಬ್ರಹ್ಮ ಅಂದ್ರೆ ಯಾರೋ ಅಲ್ಲ, ಭಗವದ್ಗೀತೆಯಲ್ಲಿ ಬಂದ ವಿಷ್ಣುವೇ ಅಂತ ಬ್ರಹ್ಮನಾದ್ದರಿಂದ ಅಂತಹ ವಿಷ್ಣುವಿನ ಜ್ಞಾನವನ್ನು ಹಿಡ್ಕೊಂಡು ಆತನ ಬಗ್ಗೆ ಗ್ರಂಥಗಳು ಮತ್ತೆ ಮತ್ತೆ ಓದಿ ಆತನ ವಿಚಾರವನ್ನೇ ಚಿಂತನೆ ಮಾಡಿ ಆತನಿಗೋಸ್ಕರ ಸರ್ವಕರ್ಮ ಫಲತ್ಯಾಗವನ್ನು ಮಾಡಿದಾಗ ಶಾಶ್ವತವಾದ ಮನಃಶಾಂತಿ ರೂಪವಾದ ಮೋಕ್ಷ ಲಭಿಸುತ್ತೆ ಅಂತ ಅದು ಕರ್ತ. ಇಷ್ಟೆಲ್ಲ ಸಾಧನೆಯ ಹಂತಗಳಿ. ಇನ್ನು ಮುಂದಿನ ಹಂತ ಸಿದ್ಧ ಹೇಗಿರ್ತಾನೆ, ಇಷ್ಟೆಲ್ಲ ಮಾಡಿದರೆ ಭಗವದ್ಭಕ್ತನಾಗಿಬಿಟ್ಟ ಅವನು, ಭಗವದ್ಭಕ್ತನಾದ. ಈ ಭಗವದ್ಭಕ್ತ ಹೇಗಿರ್ತಾನೆ ಅಂತ ಮುಂದಿನ ಪ್ರಶ್ನೆ. ಕಷ್ಟ ಪಕ್ಕಡಿ ಪೊಲೀಸ್ ಹೇಗಿರ್ತಾರೆ ಅವ್ನು ಗೊತ್ತ ಅವನಿಗೆ, ಅವ್ನು ಯೂನಿಫಾರ್ಮ್ ಹೇಳ್ತಾರೆ ಅವ್ರು ಪೊಲೀಸ್ ಹೇಗಿರ್ತಾರೆ ಅರ್ಥ ಇದೆ. ಕೆಲವೆಲ್ಲ ಲಕ್ಷಣಗಳಿರುತ್ತೆ, ಟ್ರೈನ್ ಹೇಗಿರುತ್ತೆ, ಬಸ್ ಹೇಗಿರುತ್ತೆ ಅಂತ ಹೇಗೆ ಹೇಳ್ತೀವೋ ಭಗವದ್ಭಕ್ತ ಹೇಗಿರ್ತಾನೆ, ಜನ ತಿಳ್ಕೊಂಡಿದ್ದೇನು ಬೂದಿ ಕೊಡ್ತಾನೆ, ನಮ್ಮ ಲಕ್ಷಣ ಬೂದಿ ಕೊಟ್ಟರೆ ಭಗವಂತ, ಈ ತರ ತಿಳ್ಕೊಂಡ್ಬಿಟ್ಟಿದ್ದೆ. ಭಗವದ್ಭಕ್ತನ ಇವತ್ತೇನು ಮ್ಯಾಜಿಕ್ ಮಾಡಿದ್ರೆ ಭಗವಂತ, ಮ್ಯಾಜಿಕ್ ಮಾಡಿದ್ರೆ ಭಗವಂತನಲ್ಲ, ಬೂದಿ ಕೊಟ್ಟರೆ ಭಗವಂತನಲ್ಲ, ಪವಾಡ ಮಾಡಿದ್ರೆ ಭಗವಂತನಲ್ಲ, ಜನ ತತ್ತಿಳ್ಕೊಂಡಿದ್ದಾರೆ. ಪವಾಡಕ್ಕೂ ತತ್ವಜ್ಞಾನಕ್ಕೆ ಏನೇನೂ ಸಂಬಂಧ ಇಲ್ಲ. ಅತಿ ದೊಡ್ಡ ಭಕ್ತ ಏನೂ ಪವಾಡ ಮಾಡದೇ ಇರಬಹುದು, ಪವಾಡ ಮಾಡಿದವನು ಭಕ್ತನೇ ಆಗಲಿಲ್ಲದೆ ಇರಬಹುದು, ಅದು ವಿಶೇಷ. ಪವಾಡ ಮಾಡಿದವನು ಬರೀ ದ್ವೇಷಿಯಾಗಿರಬಹುದು, ಪವಾಡ ಭಕ್ತ ಪವಾಡ ಮಾಡದೇನೆ ಇರಬಹುದು. ಆದ್ರೆ ಪವಾಡ ಮಾಡಬಾರದು ಅಂತಲ್ಲ, ಮತ್ತೆ ಭಗವದ್ಭಕ್ತ ಪವಾಡ ಮಾಡಬಾರದು ಅಂತಲ್ಲ, ಆದ್ರೆ ಪವಾಡ ಮಾಡಿದರೆ ಭಗವದ್ಭಕ್ತ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ರಾಯರು ಪವಾಡ ಮಾಡ್ತಾರೆ, ವಾದರಾದ್ರೆ ಪವಾಡ ಮಾಡ್ತಾರೆ. ಆದ್ರೆ ಅದು ನಾವು ಭಕ್ತರಾಗಿದ್ದೇವೆ, ಭಗವಂತ ನಂಬಿದರೆ ಹೀಗೆ ಇರ್ಲಕ್ಕೆ ಬರುತ್ತೆ ಅಂತ ತೋರ್ಸಕ್ ಮಾಡಿದ್ದೆ ಹೊರತು ತಾವು ದೊಡ್ಡವರು ಅಂತ ತೋರ್ಸಕ್ ಮಾಡಿದ ಪವಾಡಗಳಲ್ಲವು. ದೇವರನ್ನು ನಂಬಿದರೆ ಏನು ಬೇಕಾದರೂ ಮಾಡಬಹುದು ಅಂತ ತೋರಿಸೋದಕ್ಕೋಸ್ಕರ ಮಾಡಿದ ಪವಾಡನೇ ಹೊರತು ತಮ್ಮತ್ರ ಜನ ಬರಲಿ ಅವರಿಗೆ ಜನಗಳನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ ಮಾಡಿದ ಪವಾಡಗಳಲ್ವೇ ಅಲ್ಲ. ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಗೆ ನೋಡಿದ್ವಿ ಚಿತ್ತಪ್ರಜ್ಞಾನ ಲಕ್ಷಣಗಳು ಯಾವುದು ಅಂತ ಹೇಳಿ. ಅದರಲ್ಲೂ ಅಷ್ಟು ಒಂದು ಪವಾಡದ ಮಾತಿಲ್ಲ, ಅವನ ಬದುಕು ಹೀಗಿರುತ್ತೆ ಅಂತ ಹೇಳಿದ್ದಾರೆ. ಅವನ ಬದುಕಿನಲ್ಲಿ ಅವನ ಜ್ಞಾನ ಅರ್ಥ ಮಾಡ್ಕೋಬೇಕೇ ಹೊರತು ಅವನ ಪವಾಡದಲ್ಲಿ ಜ್ಞಾನ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವರು ಸರ್ಕಸ್ ಮಾಡೋರೆಲ್ಲ ಪವಾಡ ಪುರುಷ ಆಗಿಬಿಡ್ತಾರೆ ಅಷ್ಟೇ, ಸರ್ಕಸ್ ಮಾಡಿ ಪವಾಡ ಮಾಡಿದ್ವಿ ಅಂತ ಹೇಳೋದಿಲ್ಲ ಅವರು. ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿದ ಬಂದ ಸಾಧನೆ ಹೊರತು ಪವಾಡ ಅಲ್ಲ, ಸೈನ್ಸ್ ಹೇಳುತ್ತೆ, ಏನೇನೋ ಮಾಡುತ್ತೆ. ಪವಾಡ ಅಂತ ಕರೆಯೋದಿಲ್ಲ, ಸೈನ್ಸ್ ಅಂತ ಕರೆಯುತ್ತದೆ. ನೋಡಿ, ಪವಾಡ ಅಲ್ಲ, ನಮಗೆ ಪವಾಡ ಅಷ್ಟೇ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇದೆ. ಆದ್ರೆ ತತ್ವಜ್ಞಾನಿಗಳು ಹಾಗೇನೆ, ನಾವು ಮಾಡಿದ್ದು ಯಾವುದು ಇದಲ್ಲ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ದೇವರ ಅನುಗ್ರಹದ ಫಲ ಇದು ಅಂತ ಹೇಳಿದ್ದಾರೆ. ನಮ್ಗೆ ಈಗ ಅರ್ಥ ಆಗಬೇಕು, ಸೈನ್ಸ್ನಲ್ಲಿ ಪವಾಡ ಉಂಟು ಅದು ಮ್ಯಾಜಿಕ್ಕಿನ ಪವಾಡ ಅಲ್ಲ, ತತ್ವಜ್ಞಾನದಲ್ಲಿ ಪವಾಡ ಉಂಟು ಅದು ಮ್ಯಾಜಿಕ್ಕಿನ ಪವಾಡ ಅಲ್ಲ. ಆದ್ದರಿಂದ ಅದು ತಾತ್ವಿಕವಾದ ಪವಾಡ, ಅದು ವೈಜ್ಞಾನಿಕವಾದಂತಹ ಸಿದ್ಧಿ. ಆ ಹಿನ್ನೆಲೆಯಲ್ಲಿ ಪವಾಡ ಮಾಡದ ಹೊರತು ಈ ಲೋಕವಂಚನೆಯ ಪವಾಡವನ್ನು ಮಾಡೋದೇ ಇಲ್ಲ. ಮತ್ತೆ ಇನ್ ಹೇಗಿರ್ತಾರೆ ಹಾಗಿದ್ರೆ, ಕೆಟ್ಟೋದರ ಭಕ್ತರು ನೋಡ್ಬಿಟ್ಟು ಏನ್ ತಿಳ್ಕೊತ ಗೊತ್ತೇನು, ನಾನು ಭಕ್ತನಾದ್ರೆ ಚೆನ್ನಾಗಿರುತ್ತೆ, ಯಾಕೆ ಪವಾಡ ಮಾಡಕ್ ಬರುತ್ತೆ ಆಮೇಲೆ ಆ ತರ ಅದೇ ಯೋಚನೆ. ಅವರು ಅವರಿಗೆ ಬೇತಾನೆ ಓಡೋದಿಲ್ಲ, ಪವಾಡ ಮಾಡೋಕ್ಕಾಗಿ ಭಕ್ತನಾಗ್ಬೇಕಷ್ಟೇ. ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ನಾನು ಕೆಲಸಕ್ಕೆ ಸೇರ್ತೇನೆ ಅಂತ ಹೇಳಿರ್ತಾರೆ. ಯಾವ ಕೆಲಸ, ಕಂಡಕ್ಟರ್ ಆಗ್ತೇನೆ. ಅವರು ಅದಕ್ಕೆ ದೊಡ್ಡ ಕೆಲಸ ಇಲ್ಲ ಅವರಿಗೆ, ಪಾಪ ಕಂಡಕ್ಟರ್ ಆಗಿಬಿಡ್ತೇನೆ. ಅವ್ನು ರೈಟ್ ಅಂದ ಬಸ್ ಹೋಗೋದು, ಸ್ಟಾಪ್ ಅದ ನಿಲ್ಲ ನೋಡಿದ ತಕ್ಷಣ ಎಂಥ ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ, ಅತ್ಯದ್ಭುತವಾದ ಸಾಮರ್ಥ್ಯ ಆಗಿಬಿಡ್ಬೇಕು. ಆಯ್ತು, ದುಡ್ಡು ಬರುತ್ತೆ, ಮುಂದೆ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ರೂಮ್ ತುಂಬಾ ಜಾಕ್ಲೆಟ್ ತಗೊಂಡ್ಬಿಡ್ತೇನೆ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಅದೊಂದೇ ಪರಮಾವಧಿ ಸಿದ್ಧಿ ಅವನಿಗೆ, ರೂಮ್ ತುಂಬಾ ಜಾಕ್ಲೆಟ್ ತಗೊಂಡ್ಬಿಡ್ತೇನೆ. ಅದಕ್ಕಿಂತ ಬುದ್ಧಿ ಓಡೋದೇ ಇಲ್ಲ ಪಾಪ, ಅಷ್ಟೇ ಅವನಿಗೆ. ಆದರೆ ಅದೇ ವಿವೇಕ ಬಂದಾಗ ಆಮೇಲೆ ಜಾಕೆಟ್ ತಗೊಳೋದಿಲ್ಲ, ಇಲ್ಲೊಬ್ಬರು ಕೊಡೋದಿಲ್ಲ, ತಾನು ತಗೊಳೋದ್ರೆ ಬಿಡ್ತಾರೋ ಇಲ್ಲೋ, ಇಲ್ಲೊಬ್ಬರು ಕೇಳಿದ್ರು ಕೊಡೋದಿಲ್ಲ, ಏ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಬೇರೆ ಸೈಟ್ ಗಿಟ್ ತಗೋತಾರೆ ಹೊರತು ಜಾಕೆಟ್ ತಗೊಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ, ಆ ಬುದ್ಧಿ ಸಾಮಾನ್ಯ ಹಂತದ ಸಿದ್ಧಿ ಅಷ್ಟೇ ಇರೋದು. ಆದರೆ ಒಂದು ಭಗವದ್ಭಕ್ತ ಹಾಗಿರೋದಿಲ್ಲ, ಬಹಳ ಮೇಲಿರ್ತಾನೆ ಅಂತ ಹೇಳಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಇದು ಮೊದಲ ಹಂತದ ಲಕ್ಷಣ, 8 ಶ್ಲೋಕಗಳು ಮುಂದೆ ಇರೋದು. ಅದರಲ್ಲಿ ಮೊದಲ ಶ್ಲೋಕದೊಳಗೆ ಭಗವದ್ಭಕ್ತ ಹೇಗಿರ್ತಾರೆ ಅಂದ್ರೆ ಅದ್ವೇಷ್ಟ ಸರ್ವಭೂತಾನಾಂ, ಎಷ್ಟು ಶ್ರೇಷ್ಠವಾದ ಲಕ್ಷಣ. ಯಾವ ಪ್ರಾಣಿಗಳ ಮೇಲೂ ವೈರ ಸಾಧಿಸೋದಿಲ್ಲ, ಮೊದಲನೇದು. ಯಾವ ಪ್ರಾಣಿಗಳ ಮೇಲೂ ವೈರವನ್ನು ಸಾಧಿಸೋದಿಲ್ಲ, ದ್ವೇಷವನ್ನು ಸಾಧಿಸೋದಿಲ್ಲ, ಇದು ಅವರ ವೈಶಿಷ್ಟ್ಯ. ಸರ್ವೇ ಜನಾ ಸುಖಿನೋಭವನ್, ಜನಗಳು ಸುರಕ್ಷಿತವಾಗಿ ಬದುಕಲಿ ಅಂತ ಹೇಳಿ ದ್ವೇಷ ಅಸೂಯಿಗಳನ್ನು ಬಿಡ್ತಾನಲ್ಲ ಅವನು ಭಗವದ್ಭಕ್ತ. 2ನೇ ಅಧ್ಯಾಯದಲ್ಲಿ ಬಂದಿತ್ತು, ರಾಗದ್ವೇಷ ವಿಯುಕ್ತನಾದವನು ಅವನು ವಿಶಿಷ್ಟವಾದಂತಹ ಚಿತ್ತಪ್ರಜ್ಞ ಅಂತ ಕರೆದಿ. ಚಿತ್ತಪ್ರಜ್ಞ ಅಂದ್ರೆ ಹಾಗಿರ್ತಾನೆ, ಭಗವದ್ಭಕ್ತ ಹೀಗೆ ಇರ್ತಾನೆ. ಅದ್ರ ಜ್ಞಾನೇನೆ ಭಕ್ತನೇ ಹೊರತು, ಭಕ್ತನಲ್ಲದ ಜ್ಞಾನಿ, ಜ್ಞಾನಿ ಅಲ್ಲದ ಭಕ್ತ, ಎರಡು ಅರ್ಥವಿಲ್ಲದ ಪದಗಳು ಅಂತ. ಅಲ್ಲಿ ಜ್ಞಾನಿಯ ಲಕ್ಷಣ ಅಂತ ಅಲ್ಲಿ ಹೇಳಿದ್ರು, ಭಕ್ತನ ಲಕ್ಷಣ ಅಂತ ಇಲ್ಲಿ ಹೇಳಿದ್ದ. ಅನೇಕ ಏನ್ ತಿಳ್ಕೊಂಡಿದ್ರು, ಜ್ಞಾನಿಗೆ ಭಕ್ತಿ ಬೇಕಾಗಿಲ್ಲ ಅಂತ ಒಂದು ಪಂಥನೇ ಉಂಟು. ಭಾರಿ ದೊಡ್ಡ ಜ್ಞಾನಿ ಭಕ್ತಿ ಮಾಡಬೇಕಾಗಿಲ್ಲ ಅನ್ನೋ ವಾದ ಮಾಡೋರಿದ್ದಾರೆ, ಅದು ತಪ್ಪು. ನಿಜವಾದ ಜ್ಞಾನಿ ಭಕ್ತಿ ಮಾಡಿಯೇ ಮಾಡ್ತಾನೆ, ನಿಜವಾದ ಭಕ್ತ ಜ್ಞಾನಿ ಹಾಗೇ ಇರ್ತಾನೆ ಅಂತ ಉಂಟು. ನಮ್ಮಲ್ಲಿ ಎರಡು ಗುಂಪು ಉಂಟು. ಭಾರಿ ಜ್ಞಾನ ಇದ್ರೆ ಭಕ್ತಿ ಬೇಡ, ದೇವ್ರ ಪೂಜೆ ಕೂಡ ಬೇಡ, ಸಂಧ್ಯಾ ಅವನೇ ಬೇಡ, ಏನೇನು ಬೇಡ, ಯಾಕೆ ಜ್ಞಾನ ಸಿದ್ಧಿ ಆಗಿಬಿಟ್ಟಿದೆಯಲ್ಲ, ಏನು ಬೇಡ. ಇನ್ನೊಂದು ಗುಂಪು, ಇನ್ನೊಂದು ಗುಂಪು, ನಾನು ಭಕ್ತ, ನನಗೆ ಜ್ಞಾನನೇ ಬೇಡ ಅಂತ ಅವನು. ನಾನು ಭಕ್ತ ಆದ್ರೆ ನಾನು ಏನೇನೋ ಜ್ಞಾನ ಬೇಕಾಗಿಲ್ಲ, ನಾನು ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಭಕ್ತಿ ಇದೆ ಅಂತ ಜ್ಞಾನ ಬಿಡ್ತಾನೆ, ಜ್ಞಾನ ಇದೆ ಅಂತ ಭಕ್ತಿ ಬಿಡ್ತಾನೆ, ಕೆಲವು ಎರಡೂ ಬಿಟ್ಟಿರ್ತಾರೆ. ಪರಮಾತ್ಮ ಹೇಳ್ತಾರೆ ಎರಡು ಇದ್ರೆ ಮಾತ್ರ ಒಂದಕ್ಕೊಂದಾಗತ್ತೆ. ಒಂದು ನಾಣ್ಯಕ್ಕೆ ಒಂದೇ ಫೇಸ್ ಇದ್ರೆ ಇನ್ವ್ಯಾಲಿಡ್ ನಾಣ್ಯ, ಒಂದು ನಾಣ್ಯ ಒಂದೇ ಕಡೆಗೆ ಪ್ರಿಂಟ್ ಆಗಿದ್ರೆ ಅದು ನಾಣ್ಯನೇ ಅಲ್ಲ, ನೋಟೇ ಅಲ್ಲ, ಎರಡು ಕಡೆ ಪ್ರಿಂಟ್ ಹೇಗಾಗಿರುತ್ತೋ. ಜ್ಞಾನ ಭಕ್ತಿ ಎರಡು ಇದ್ರೆ ಮಾತ್ರ ಅವನು ಭಕ್ತರೇ ಹೊರತು ಅವನು ಸಿದ್ಧನೇ ಹೊರತು ಬೇರೆಯವರಾಗಲು ಸಾಧ್ಯವೇ ಇಲ್ಲ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಇದು ಭಕ್ತನ ವಿಶೇಷವಾದಂತಹ ಪರಿಚಯ ಮಾಡಿಕೊಡ್ತಕ್ಕಂಥ ಜಾಗ. ತದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. ದ್ವೇಷಗಳ ಪ್ರಾಣಿಗಳ ಮೇಲೆ ದ್ವೇಷ ಸಾಧಿಸ್ತ ಅಂದ್ರೆ ಅವನೆಂದು ಭಕ್ತನಾಗ್ಲಿ ಭಕ್ತನಾಗಿಲ್ಲ ಅಲ್ಲ, ಭಕ್ತನಾಗೋದಿಲ್ಲ ಮುಂದೆ. ದುರ್ಯೋಧನ ಹಾಗೆ ಸಾಧಿಸ್ತವನು, ಮಾತೆತ್ತಿದ್ರೆ ದ್ವೇಷ ಸಾಧಿಸ್ತಾ ಹೋಗ್ತಾರೆ. ಪಾಂಡವರ ಮೇಲೆ ಜೀವನ ಪೂರ್ತಿ ದ್ವೇಷ ಸಾಧಿಸ್ತ. ಆದ್ರೆ ಅದೇ ಪಾಂಡವರನ್ನು ನೋಡಿ ಭೀಮಸೇನ ದೇವರು ಕೃಷ್ಣ ಮುಂದೆ ಹೇಳ್ತಾರೆ, ಕೃಷ್ಣ ನೀನ್ ಹೇಳ್ತಾ ಇದ್ದಿ ಸಂಧಿಗೆ ಹೋಗ್ತಾ ಇದ್ದೇನೆ, ಸಂಧಿ ಮಾಡೋಣ ಯುದ್ಧ ಮಾಡೋಣ ಅಂತ ಕೇಳ್ತೀಯಲ್ಲ, ಅದಕ್ಕೆ ನನ್ನ ಮಾತಿಷ್ಟೇ, ನನ್ನ ವೈಯಕ್ತಿಕ ದ್ವೇಷ ಅಲ್ಲ, ಸಂಧಿ ಆಗ್ಬೋದು ಅಂತ ನೀನಂದ್ರೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಡ್ತಾರೆ. ನೋಡಿ ಭೀಮಸೇನ ಎಂಥ ಜ್ಞಾನಿ ಅಂತ ಗೊತ್ತಾಗ್ತದೆ. ಅದ್ವೇಷ್ಟ ಸರ್ವಭೂತಾನ, ನನ್ನಿಂದ ಯುದ್ಧ ಆಯ್ತು ಅಂತ ಹೇಳೋದು ಬೇಕಾಗಿಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೆ ನಡೆಸಬೇಕು ಅಂತ ಯುದ್ಧ ಮಾಡಕ್ಕೆ ಹೊರಟಿಲ್ಲ. ಈಗ ಸಂಧಿ ದುರ್ಯೋಧನ ಸಂಧಿಗೆ ಒಪ್ಪಿದರೆ ನಾನು ಸಿದ್ಧ ಅಂತ ಹೇಳ್ಬಿಟ್ಟು ಕೆಲವು ಬಿಡ್ತಾರೆ. ಬೆಕ್ಕಾದಲ್ಲಿ ಸಂಧಾನಕ್ಕೆ ತಯಾರಿಲ್ಲ, ಭೀಮಸೇನ ವಾದ ಅದಲ್ಲ, ಅದಕ್ಕೆ ಜ್ಞಾನಿಯ ಲಕ್ಷಣ ಅಂತ ಕಾಣುತ್ತೆ. ರಾಮದೇವರು ಎಂಥ ಜ್ಞಾನಿಗಳ ಲೆಕ್ಕ ಹಾಕಿ, ಸಾಕ್ಷಾತ್ ಭಗವಂತ ಬರೀ ಜ್ಞಾನಿಯಲ್ಲ, ಜ್ಞಾನಗಮ್ಯ ಪುರಾತನ. ವಿಭೀಷಣ ಬಂದಿದ್ದಾನೆ, ತನ್ನ ಶರಣಾಗತಿಯನ್ನ ಪರಮಾತ್ಮನಿಗೆ ಅರ್ಪಿಸಿದ್ದಾನೆ, ಕೃಷ್ಣನ ರಾಮನ ಸ್ವೀಕಾರವನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ರಾಮದೇವರು ಸಭೆ ಮಾಡ್ತಾರೆ, ಸಭೆ ಮಾಡಿದ ಎಲ್ಲ ವಿಷಯ ನಡೆದೋಗುತ್ತೆ. ಕೊನೆಗೆ ಎಲ್ಲರೂ ಸ್ವೀಕಾರ ಮಾಡೋದು ಬೇಡ ಅಂತಾರೆ, ರಾಮದೇವರು ಸ್ವೀಕಾರ ಮಾಡ್ತೇನೆ ಅಂತ ಹನುಮಂತನ ಮಾತೇನೆ ಅಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಆಗ ಒಂದು ಮಾತು ಹೇಳುತ್ತಾರೆ, ಅಲ್ಲಿ ನಮಗೆ ಈ ಮಾತಿಗೆ ಬೇಕಾದ ಮುಖ್ಯವಾದ ಅಂಶ ಸಿಗ್ತದೆ. ಎಲ್ಲರೂ ಕೇಳ್ತಾರೆ, ರಾಮ ಎಂಥ ಕೆಲಸ ಮಾಡ್ತೈತಿ, ಬಂದಿರೋನು ಯಾರೋ ಅಲ್ಲ, ರಾವಣನ ತಮ್ಮ, ರಾವಣ ಯಾರೋ ಅಲ್ಲ, ನಿನ್ನ ಹೆಂಡತಿಯನ್ನು ಕದ್ದ ಮಹಾಕಳ್ಳ, ಅವನ ಸ್ವಂತ ತಮ್ಮ ಮಲತಮ್ಮ ಕೂಡ ಅಲ್ಲ, ಸ್ವಂತ ತಮ್ಮ ಇವನು, ಅಂಥವನು ಬಂದಿರೋದು ಯಾವ ಕಾಲಕ್ಕೆ, ಯುದ್ಧದ ಕಾಲಕ್ಕೆ ಬೇರೆ ಬಂದಿದ್ದಾನೆ, ಇವನು ಬಂದು ಮುಂದೆ ಏನೇನು ಮಾಡ್ತಾನೋ, ಒಳ ರಹಸ್ಯ ತಿಳ್ಕೊಂಡು ಅನೌನ್ಸ್ ಮಾಡಿಬಿಟ್ರೆ ಏನೇನು ಆಗಿಬಿಡುತ್ತೆ, ಸಾಧ್ಯ ಇಲ್ಲ, ದಯವಿಟ್ಟು ಸ್ವೀಕಾರ ಮಾಡಬಾರದು ಅಂತ ಅವ್ರು ಪ್ರಾರ್ಥನೆ ಮಾಡಿರ್ತಾರೆ. ಇಂಥ ಶತ್ರುವಿನ ತಮ್ಮಗೆ ಶರಣಾಗತಿ ಕೊಡೋದಾ, ಶತ್ರುವಿನ ಸಾಕ್ಷಾತ್ ತಮ್ಮನಿಗೆ ರಕ್ಷಣೆ ಕೊಡೋದಾ, ಇದು ಬೇಡ ರಾಮ ಅಂತ ಪ್ರಾರ್ಥನೆ ಮಾಡಿದರೆ. ಆಗ ರಾಮದೇವರು ಹೇಳುತ್ತಾರೆ, ನನ್ನ ವ್ರತ ಏನು ಗೊತ್ತಾ, ಶರಣಾಗತರಾಗಿ ಬಂದರೆ ರಕ್ಷಣೆ ಮಾಡಿಯೇ ಮಾಡ್ತೇನೆ, ಶರಣಾಗತರಾಗಿ ಬಂದರೆ ರಕ್ಷಣೆ ಮಾಡಿಯೇ ಮಾಡ್ತೇನೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ತದಾಮ್ಮೇ ತತ್ ವ್ರತಂ ಮಮ. ಶರಣ ಹೊಕ್ಕವರನ್ನು ಎಂದೂ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು. ಅಲ್ಲ, ಯಾರನ್ನು ಬಿಡಬೇಡ, ಸರಿನೇ, ಸಾಕ್ಷಾತ್ ಶತ್ರುವಿನ ತಮ್ಮನಿಗೆ ಶರಣಾಗತಿ ಕೊಟ್ಬಿಡ್ತೀಯ ನೀನು. ಆಗ ರಾಮದೇವರು ಹೇಳುತ್ತಾರೆ, ಆನಯೇನಂ ಹರಿಶ್ರೇಷ್ಠ ದತ್ತಮಶ್ಯಾಭಯಮ್ಮಯ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ರಾಮದೇವರ ಮಾತು, ರಾವಣನ ತಮ್ಮನಿಗೆ ನೀನು ರಕ್ಷಣೆ ಕೊಡ್ತೀಯ ಅಂತ ಕೇಳ್ತೀರಲ್ಲ, ರಾವಣ ಬಂದರೂ ಕೊಡ್ತೇನೆ ಅಂತ ರಾಮದೇವರು ಹೇಳಿದ್ದಾರೆ. ಇದು ಕ್ಲೈಮ್ಯಾಕ್ಸ್ ಇದು. ಈಗ ರಾವಣ ಬಂದ್ರೆ ಕರ್ಕೊಂಡು ಬನ್ನಿ, ತಪ್ಪಾಯ್ತ ರಾಮ ಅಂತ ಇಲ್ಲೂ ಬಿಟ್ಬಿಡ್ತೇನೆ ಅವನನ್ನು. ಬಹುಶಃ ಇದಕ್ಕಿಂತ ಹೆಚ್ಚು ಕರುಣೆ ಯಾರು ತೋರಿಸ್ತಾರೆ ಲೆಕ್ಕ? ಕೆಲವರು ಇರ್ತಾರೆ, ನೀನು ಹೊಡಿತ ನೋಡು ಅಂದ್ರೆ ಹೊಡಿತೀವಿ, ಮೊದಲೇ ಹೊಡ್ಕೇಳ್ತಾರೆ ಹೊಡಿ ನೋಡೋಣ ಅಂತ ಹೇಳ್ತಾರೆ. ನನ್ನ ಬಾಯಲ್ಲಿ ಹೊಡಿತೀನಿ ಅಂದ್ರೆ ಹೊಡೆದೇ ಬಿಡ್ತಾರೆ, ಫಸ್ಟ್ ಆಫ್ ಆಲ್ ನನ್ನ ಹೊಡಿತೀನಿ ಅಂತ ಹೇಳಿದ್ಯಾ ಅಂತ ಹೇಳ್ತಾರೆ. ಇದು ಜನಗಳ ಸೈಕಾಲಜಿ. ರಾಮದೇವರಿಂತ ಕೆಲಸ ಮಾಡಿದ್ರೆ ಹೇಳ್ತಾರೆ, ಈಗ ಬಂದು ಅವನು ಕ್ಷಮೆ ಕೇಳಿದ್ರೆ ಕ್ಷಮಿಸಿ ಬಿಡ್ತೇನೆ, ಸುಗ್ರೀವ ಕರ್ಕೊಂಡು ಅವನನ್ನ ಯದಿವಾ ರಾವಣ ಸ್ವಯಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಜ್ಞಾನಿನೇ ಹೇಗಿರ್ತಾನೆ ಅಂತ ರಾಮ ಹೇಳಿದಾಗ ತಾನು ಹೇಗಿರ್ತಾನೆ ಅಂತ ತೋರಿಸ್ತಾನೆ. ಇಡೀ ರಾಮಾಯಣದಲ್ಲಿ ನೋಡ್ಬೇಕು, ರಾವಣ ಯುದ್ಧಕ್ಕೆ ಬರ್ತಾರೆ, ರಾಮದೇವರು ಬಂದು ನಿಂತಿದ್ದಾನೆ, ಉಳಿದವರಾಗಿದ್ದ ಯಾಕೆ ಸಿಟ್ಟು ಬರ್ತಿದ್ ಗೊತ್ತಾ, ನೋಡಿದ ತಕ್ಷಣ ಅಬ್ಬಾ ನನ್ನ ಹೆಂಡತಿ ಅನ್ಕದ್ದ ಕಳ್ಳ, ಹಾಗೆ ಹೀಗೆ ಅಂತ ಹೇಳಿ ಉರಿದು ಹೋಗ್ಬೇಕಾಗಿತ್ತು. ರಾಮದೇವ್ ನಗರಂಗತ ಮಾತಾಡ್ತಾರೆ ಅಂತ, ಅದು ರಾಮದೇವ್ ವಾಲ್ಮೀಕಿಗಳು ಬರೀತಾರೆ, ನಗರಂಗತ ಮಾತಾಡ್ತಾರೆ ಅಂತ ರಾಮದೇವ್. ನೋಡು ರಾವಣ, ಮತ್ತೆ ಅವಕಾಶ ಕೊಡ್ತೇನೆ ನಿನಗೀಗ ನೋಡು, ಒತ್ತು ನಗರಂಗತ ಹೊಡೆದಾಗ್ತಾ ಇದ್ದಾರೆ. ರಥ, ಅವನ ರಥ ಹೋಯ್ತು, ಬತಾಕೆ ಹೋಯ್ತು, ಕುದುರೆ ಹೋಯ್ತು, ಸಾರಥ್ಯ ಹೋದ, ಎಲ್ಲ ಹೋಯ್ತು, ಕವಚ ಕುಂಡ ಎಲ್ಲ ಹೋಯ್ತು, ನೆಲದ ಮೇಲೆ ನಿಂತ ರಾವಣ. ರಾವಣ, ಎಲ್ಲ ಹೋಗಿದೆ, ನಿಮಗೆ ಕೊಲ್ಲೋದಿಲ್ಲ, ನಾನೀಗ ಮನೆಗೆ ಹೋಗು, ಇನ್ನೊಮ್ಮೆ ವಿಚಾರ ಮಾಡು, ಪುನರೇಹಿ ಮರ್ತುಂ ಆಗಬ, ಆಗ ನಿನ್ ಚಾನ್ಸ್ ಕೊಡೋದಿಲ್ಲ, ಇನ್ನೊಂದು ಅವಕಾಶ ಕೊಡ್ತೇನೆ ಹೋಗು. ಅದ ನಗರಂಗತ ಕಳಿಸಿಕೊಟ್ಟರೆ ರಾಮದೇವ್, ದೇಶದ ಹೆಸರೇ ಇಲ್ಲ, ಆಗ ನಮಗೆ ಅರ್ಥ ಆಗ್ತದೆ ಭಗವದ್ಭಕ್ತ ಅಂದ್ರೆ ದ್ವೇಷ ಅಸೂಯೆಗಳನ್ನು ಪೂರ್ಣ ಪ್ರಮಾಣದ ಬರೀ ಗೆಲ್ಲದಲ್ಲ, ಪೂರ್ಣ ಪ್ರಮಾಣದಲ್ಲಿ ಗೆದ್ದಾಗ ಯಶಸ್ವಿಯವನು. ಅಟೆಂಪ್ಟ್ ಮಾಡ್ತಿದ್ರೆ ಭಕ್ತರಾಗಲೇ ಹೊರಟಿದ್ದಾನೆ ಅಂತ ಅರ್ಥ. ಭಕ್ತನಾಗ ದಾರಿಯಲ್ಲಿದ್ದಾಗ ನಮ್ಮೊಮ್ಮೆ ತಪ್ಪಬಹುದು, ಭಕ್ತನಾದ ಮೇಲೆ ಮಾತ್ರ ಸಿದ್ಧಿನೇ ಗಳಿಸಬೇಕು. ಇದು ಸ್ವತಃ ಭಗವಂತ ಹೇಳಿದ್ದು, ತಾನು ಹಾಗೆ ನಡೆಸಿ ತೋರಿಸಿದ್ದು. ಹನುಮಂತ ಭೀಮಸೇನ ಎಲ್ಲರೂ ಹಾಗೆ 100% ನಡೆಸಿದ್ದವು. ಇನ್ನು ಧರ್ಮರಾಜಾದಿಗಳೆಲ್ಲ ಭಗವದ್ಭಕ್ತರೇ, ಅವರು ಹಾಗೆ ನಡೆಸ್ತಾ ಹೋಗ್ತಾರೆ. ಈ ಮಾತನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ಭಗವದ್ಭಕ್ತನ ಲಕ್ಷಣ ದ್ವೇಷಾಸೂಯೆ ಕೈ ಬಿಡೋ. ಇವತ್ತಾಗಲ್ಲ ದ್ವೇಷಾಸೂಯೆಗಳಿಂದನೇ ನಾವು ಬದುಕಲು ಪ್ರಯತ್ನ ಮಾಡ್ತಾ ಇದ್ದಾನೆ ಮನುಷ್ಯ. ಎಷ್ಟೋ ಪುಣ್ಯ ಕಾರ್ಯಗಳ ಉದ್ದೇಶ ದೇವರ ಭಕ್ತಿ ಅಲ್ಲ, ಅದು ಕೇವಲ ಪ್ರತಿಷ್ಠೆಯ ಪ್ರಶ್ನೆ ಆಗೋದು. ಆ ಹಿನ್ನೆಲೆಯಲ್ಲಿ ಅದ್ವೇಷ್ಟ ಸರ್ವಭೂತಾನ, ಮತ್ತೆ ಸರ್ವಭೂತಾನ ಅದು ಇಂಪಾರ್ಟೆಂಟ್. ಕೆಲವು ಬಡಿಸ್ತಾರೆ, ಬಡಸಕ್ಕೆ ಬಂದ್ಬಿಡ್ತಾರೆ ಜೋರಾಗಿ, ನಮಗೆ ಖುಷಿ ಹೋಗಿ ಸೇವೆ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆಲ್ಲ ತಮ್ಮವರೆಲ್ಲ ಊಟಕ್ಕೆ ಬಂದಿರ್ತಾರೆ, ತಾನು ಬಡಿಸ್ಬಿಟ್ಟು ಎಲ್ಲ ಸ್ಯಾಟಿಸ್ಫೈ ಮಾಡಿಬಿಡ್ತಾನೆ. ಇದು ಅವನ ಐಡಿಯಾ, ಅವನು ಬೇರೆ ಕಡೆ ಹೋಗಿ ಅತ್ತಳೆ ಓಡಾಡ್ತಿರ್ತಾರೆ ಪಾಪ.